ಅಧ್ಯಾಯ 31. ಗೋಪಿಕಾ ಗೀತೆ. ಒಬ್ಬ ಗೋಪಿಯು ಹೀಗೆಂದಳು: ಪ್ರೀತಿಯ ಕೃಷ್ಣ, ನೀನು ವಜ್ರಭೂಮಿಯಲ್ಲಿ ಹುಟ್ಟಿದ್ದಂದಿನಿಂದ ಎಲ್ಲವೂ ಭವ್ಯವಾಗಿ ಕಾಣುತ್ತಿದೆ. ವೃಂದಾವನದ ಭೂಮಿಯೇ ಭವ್ಯವಾಗಿದೆ. ಲಕ್ಷ್ಮಿಯು ತಾನೇ ಇಲ್ಲಿ ಸದಾ ನೆಲೆಸಿರುವಂತೆ ಅನಿಸುತ್ತಿದೆ. ಆದರೆ ಇಲ್ಲಿ ಅಸುಖಿಗಳಾಗಿರುವವರು ನಾವು ಮಾತ್ರ. ಏಕೆಂದರೆ ನಾವು ಎಷ್ಟೇ ಪ್ರಯತ್ನಪಟ್ಟರೂ ನಿನ್ನನ್ನು ನೋಡಲು ಸಾಧ್ಯವಾಗಿಲ್ಲ. ನಮ್ಮ ಪ್ರಾಣಕ್ಕೆ ನೀನೇ ಆಧಾರ. ಆದುದರಿಂದ ನೀನು ಮತ್ತೆ ನಮ್ಮೆಡೆಗೆ ಬರಬೇಕೆಂದು ಪ್ರಾರ್ಥಿಸುತ್ತೇವೆ. ಮತ್ತೊಬ್ಬ ಗೋಪಿಯು ಹೀಗೆಂದಳು: ಪ್ರೀತಿಯ ಕೃಷ್ಣ, ಶರತ್ ಋತುವಿನ ಮಳೆಯಿಂದ ತಿಳಿಯಾದ ಸರೋವರಗಳ ನೀರಿನಲ್ಲಿ ಬೆಳೆಯುವ ತಾವರೆಗೆ ಸಹ ನೀನೇ ಪ್ರಾಣ, ನೀನೇ ಆತ್ಮ. ತಾವರೆಗಳು ಎಷ್ಟು ಸುಂದರವಾಗಿದ್ದರೂ ನಿನ್ನ ಕಡೆಗಣ್ಣೋಟವಿಲ್ಲದಿದ್ದರೆ ಅವು ಬಾಡಿ ಹೋಗುತ್ತವೆ. ಹಾಗೆಯೇ ನಿನ್ನಿಲ್ಲದೆ ನಾವು ಸಾಯುತ್ತಿದ್ದೇವೆ. ನಾವು ನಿನ್ನ ಪತ್ನಿಯರೂ ಅಲ್ಲ, ದಾಸಿಯರೂ ಅಲ್ಲ. ನೀನು ನಮಗಾಗಿ ಹಣವನ್ನೇನೂ ವೆಚ್ಚ ಮಾಡಿಲ್ಲ. ಆದರೂ ನಿನ್ನ ಕಣ್ಣೋಟದಿಂದ ನಾವು ಆಕರ್ಷಿತರಾಗಿದ್ದೇವೆ. ನಿನ್ನ ಕಣ್ಣೋಟವಿಲ್ಲದೆ ನಾವೀಗ ಸತ್ತು ಹೋದರೆ ನಮ್ಮೆಲ್ಲರ ಸಾವಿಗೆ ನೀನೇ ಕಾರಣನಾಗುತ್ತೀಯೆ. ಹೆಂಗಸರನ್ನು ಕೊಲ್ಲುವುದು ಮಹಾಪಾಪ. ನೀನು ಬಂದು ನಮ್ಮನ್ನು ನೋಡದೆ ನಾವು ಸತ್ತರೆ ಆ ಪಾಪದ ಫಲಗಳನ್ನು ನೀನು ಅನುಭವಿಸುತ್ತೀಯೆ. ಆದುದರಿಂದ ದಯೆಯಿಟ್ಟು ಬಂದು ನಮ್ಮನ್ನು ನೋಡು. ಶಸ್ತ್ರಾಸ್ತ್ರಗಳಿಂದಲೇ ಮನುಷ್ಯನನ್ನು ಕೊಲ್ಲಬಹುದು ಎಂದು ಭಾವಿಸಬೇಡ. ನೀನು ನಮ್ಮೊಡನೆ ಇಲ್ಲದಿರುವುದರಿಂದಲೇ ನಾವು ಸಾಯುತ್ತಿದ್ದೇವೆ. ಹೆಂಗಸರ ಸಾವಿಗೆ ನೀನು ಹೊಣೆಯಾಗುತ್ತೀಯೆ ಎನ್ನುವುದನ್ನು ಕುರಿತು ಯೋಚಿಸು. ನೀನು ನಮ್ಮನ್ನು ಅನೇಕ ಸಲ ರಕ್ಷಿಸಿದ್ದೀಯೆ. ಯಮುನಾ ನದಿಯ ವಿಷಪೂರಿತ ನೀರಿನಿಂದ, ಕಾಳಿಯ ಸರ್ಪದಿಂದ, ಬಕಾಸುರನಿಂದ, ಇಂದ್ರನ ಕೋಪ ಮತ್ತು ಧಾರಾಕಾರ ಮಳೆಯಿಂದ, ಕಾಡು ಕಿಚ್ಚಿನಿಂದ ಮತ್ತು ಇತರ ಅನೇಕ ಅಪಾಯಗಳಿಂದ ಕಾಪಾಡಿದ್ದೀಯೆ. ನಾವು ನಿನಗೆ ಕೃತಜ್ಞರು. ನೀನು ಎಲ್ಲರಲ್ಲಿ ಅತ್ಯಂತ ಶ್ರೇಷ್ಠನು, ಅತ್ಯಂತ ಬಲಶಾಲಿಯು. ಇಷ್ಟೊಂದು ವಿಪತ್ತುಗಳಿಂದ ನಮ್ಮನ್ನು ನೀನು ಕಾಪಾಡಿದೆ ಎನ್ನುವುದು ಆಶ್ಚರ್ಯಕರ. ಆದರೆ ಈ ಕ್ಷಣದಲ್ಲಿ ನಮ್ಮನ್ನು ಅಲಕ್ಷ್ಯ ಮಾಡುತ್ತಿದ್ದೀಯೇ ಎಂದು ನಮಗೆ ಆಶ್ಚರ್ಯವಾಗಿದೆ. ಪ್ರಿಯ ಕೃಷ್ಣ, ಪ್ರೀತಿಯ ಗೆಳೆಯ, ವಾಸ್ತವವಾಗಿ ನೀನು ತಾಯಿ ಯಶೋದೆಯ ಮಗನೂ ಅಲ್ಲ ಮತ್ತು ಗೋಪಾಲನಾದ ನಂದ ಮಹಾರಾಜನ ಮಗನೂ ಅಲ್ಲ ಎಂದು ನಮಗೆ ತಿಳಿದಿದೆ. ನೀನು ದೇವೋತ್ತಮ ಪರಮಪುರುಷ, ಎಲ್ಲ ಜೀವಿಗಳ ಪರಮಾತ್ಮ. ಜಗತ್ತನ್ನು ರಕ್ಷಿಸಲು ಬ್ರಹ್ಮನ ಪ್ರಾರ್ಥನೆಯಂತೆ ನಿನ್ನ ನಿಷ್ಕಾರಣ ದಯೆಯಿಂದ ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದೀಯೇ. ನಿನ್ನ ದಯೆಯಿಂದ ಮಾತ್ರವೇ ಯದುವಂಶದಲ್ಲಿ ಹುಟ್ಟಿದ್ದೀಯೇ. ಯದುವಂಶ ತಿಲಕನೇ, ಪ್ರಾಪಂಚಿಕ ಬದುಕಿಗೆ ಹೆದರಿ ಯಾರಾದರೂ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆದರೆ ನೀನು ಅವನಿಗೆ ರಕ್ಷಣೆಯನ್ನು ನಿರಾಕರಿಸುವುದಿಲ್ಲ. ಒಂದು ಕೈಯಲ್ಲಿ ಸಿರಿದೇವತೆಯನ್ನು, ಇನ್ನೊಂದು ಕೈಯಲ್ಲಿ ತಾವರೆಯನ್ನು ಹಿಡಿದಿರುವ ನೀನು ಸ್ವತಂತ್ರನು. ಅದು ನಿನ್ನ ಅಸಾಧಾರಣ ಸ್ವರೂಪ. ಆದುದರಿಂದ ದಯವಿಟ್ಟು ನಮ್ಮ ಮುಂದೆ ಬಂದು ನಿನ್ನ ಕೈಯಲ್ಲಿರುವ ಕಮಲದ ಹೂವಿನಿಂದ ನಮ್ಮನ್ನು ಆಶೀರ್ವದಿಸು. ಪ್ರಿಯ ಕೃಷ್ಣ, ವೃಂದಾವನದ ನಿವಾಸಿಗಳ ಭಯಗಳೆಲ್ಲವನ್ನೂ ನಾಶ ಮಾಡುವವನು ನೀನೆ. ನೀನೇ ಅಪ್ರತಿಮ ಶಕ್ತಿಶಾಲಿ ವೀರ. ನಿನ್ನ ಸುಂದರ ಮುಗುಳ್ನಗೆಯಿಂದ ನೀನು ನಿನ್ನ ಭಕ್ತನ ಮಿಥ್ಯ ಅಹಂಕಾರವನ್ನು, ನಮ್ಮಂತಹ ಹೆಂಗಸರ ಅಹಂಕಾರವನ್ನು ಕೊಲ್ಲಬಲ್ಲೆ ಎಂದು ನಮಗೆ ಗೊತ್ತು. ನಾವು ನಿನ್ನ ಕೆಲಸದ ಆಳುಗಳು ಮತ್ತು ದಾಸಿಯರು. ದಯವಿಟ್ಟು ನಿನ್ನ ಕಮಲದಂತಹ ಸುಂದರ ಮುಖವನ್ನು ತೋರಿಸಿ ನಮ್ಮನ್ನು ಸ್ವೀಕರಿಸು. ಪ್ರಿಯ ಕೃಷ್ಣ, ನಿನ್ನ ಚರಣಕಮಲಗಳ ಸ್ಪರ್ಶದಿಂದ ನಮ್ಮಲ್ಲಿ ಕಾಮವು ಉಕ್ಕಿದೆ. ನಿನ್ನ ಚರಣಕಮಲಗಳಲ್ಲಿ ಆಶ್ರಯ ಪಡೆದ ಭಕ್ತರ ಎಲ್ಲ ಬಗೆಯ ಪಾಪಕರ್ಮಗಳನ್ನು ನಿನ್ನ ಪಾದಗಳು ನಿಶ್ಚಯವಾಗಿಯೂ ಕೊಲ್ಲುತ್ತವೆ. ನೀನು ಎಷ್ಟು ಕರುಣಾಮಯಿ ಎಂದರೆ ಸಾಮಾನ್ಯ ಪ್ರಾಣಿಗಳು ನಿನ್ನ ಚರಣಕಮಲಗಳ ಅಡಿಯಲ್ಲಿ ಆಶ್ರಯವನ್ನು ಪಡೆಯುತ್ತವೆ. ನಿನ್ನ ಚರಣಕಮಲಗಳು ಲಕ್ಷ್ಮೀದೇವಿಯ ಆವಾಸ ಸ್ಥಾನ. ಆದರೂ ನೀನು ಕಾಳಿಯ ಸರ್ಪದ ಹೆಡೆಯ ಮೇಲೆ ಆ ಚರಣಗಳನ್ನಿಟ್ಟು ನೃತ್ಯ ಮಾಡುತ್ತೀಯೇ. ನಿನ್ನ ಚರಣಕಮಲಗಳನ್ನು ನಮ್ಮ ಎದೆಯ ಮೇಲಿಟ್ಟು ನಮ್ಮನ್ನು ಸ್ಪರ್ಶಿಸಿ ನಮ್ಮ ಕಾಮವನ್ನು ತೃಪ್ತಿಗೊಳಿಸು ಎಂದು ಬೇಡುತ್ತಿದ್ದೇವೆ. ಪ್ರಭುವೇ, ಕಮಲದಂತಹ ನಿನ್ನ ಆಕರ್ಷಕ ಕಣ್ಣುಗಳು ಸುಂದರವಾಗಿವೆ, ಸಂತೋಷವನ್ನು ಕೊಡುತ್ತವೆ. ನಿನ್ನ ಮಾತುಗಳು ಎಷ್ಟು ಮೋಹಕ ಎಂದರೆ ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಅದರಿಂದ ಸಂತೋಷಪಟ್ಟು ನಿನ್ನಿಂದ ಆಕರ್ಷಿತರಾಗುತ್ತಾರೆ. ನಿನ್ನ ಮಾತು ಹಾಗೂ ನಿನ್ನ ಮುಖದ ಮತ್ತು ಕಣ್ಣುಗಳ ಸೌಂದರ್ಯ ಇವುಗಳಿಂದ ನಾವು ಆಕರ್ಷಿತರಾಗಿದ್ದೇವೆ. ಆದುದರಿಂದ ದಯೆಯಿಟ್ಟು ನಿನ್ನ ಅಮೃತೋಪಮ ಮುತ್ತುಗಳಿಂದ ನಮ್ಮನ್ನು ತೃಪ್ತಿಪಡಿಸು. ಪ್ರಿಯ ಪ್ರಭುವೇ, ನೀನಾಡುವ ಮಾತು ಮತ್ತು ನಿನ್ನನ್ನು ಬಣ್ಣಿಸುವ ಮಾತುಗಳು ಅಮೃತದಿಂದ ತುಂಬಿರುತ್ತವೆ. ನಿನ್ನ ಮಾತುಗಳನ್ನು ಹೇಳುವುದರಿಂದ ಅಥವಾ ಕೇಳುವುದರಿಂದ ಮಾತ್ರವೇ ಮನುಷ್ಯನು ಭೌತಿಕ ಅಸ್ತಿತ್ವದ ಪ್ರಜ್ವಲಿಸುವ ಉರಿಯಿಂದ ಪಾರಾಗಬಹುದು. ಬ್ರಹ್ಮ ಮತ್ತು ಶಿವರಂತಹ ಮಹಾನ್ ದೇವತೆಗಳು ನಿನ್ನ ಮಾತುಗಳ ಮಹಿಮೆಯನ್ನು ಹಾಡಿ ಹೊಗಳುವುದರಲ್ಲಿಯೇ ನಿರತರಾಗಿರುತ್ತಾರೆ. ಭೌತಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳ ಪಾಪ ಕರ್ಮಗಳನ್ನು ತೊಡೆದು ಹಾಕಲು ಅವರು ಹಾಗೆ ಮಾಡುತ್ತಾರೆ. ನಿನ್ನ ದಿವ್ಯ ಮಾತುಗಳನ್ನು ಕೇಳಲು ಪ್ರಯತ್ನಿಸುವ ಮನುಷ್ಯನು ಬಹುಬೇಗ ಪುಣ್ಯ ಕಾರ್ಯಗಳ ವೇದಿಕೆಯನ್ನೇರಬಹುದು. ವೈಷ್ಣವರಿಗೆ ನಿನ್ನ ಮಾತುಗಳು ಅಲೌಕಿಕ ಹರ್ಷವನ್ನು ಉಂಟು ಮಾಡುತ್ತವೆ. ನಿನ್ನ ದಿವ್ಯ ಸಂದೇಶವನ್ನು ಜಗತ್ತಿನಲ್ಲೆಲ್ಲ ಹರಡುವುದರಲ್ಲಿ ನಿರತರಾಗಿರುವ ಸಂತ ಸದೃಶ ಮನುಷ್ಯರೆಲ್ಲ ಶ್ರೇಷ್ಠಧಾನಿಗಳು. ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಮಾತುಗಳನ್ನು ಅವನ ಪ್ರೀತಿಯನ್ನು ಹಣ ಬಯಸದೆ ಹಂಚಿದ್ದುದರಿಂದ ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳನ್ನು ಅತ್ಯಂತ ಉದಾರವಾದ ಅವತಾರ ಪುರುಷ ಎಂದು ಕರೆದಾಗ ಈ ಮಾತನ್ನು ದೃಢಪಡಿಸಿದರು. ಗೋಪಿಯರು ಮುಂದುವರಿದು ಹೀಗೆ ಹೇಳಿದರು, ಪ್ರಿಯ ಕೃಷ್ಣ, ನೀನು ಬಹಳ ಉಪಾಯಗಾರ. ನಿನ್ನ ಉಪಾಯದ ಮೆಲುನಗೆಯನ್ನು ಸ್ಮರಿಸಿಕೊಂಡ ಮಾತ್ರಕ್ಕೆ ನಿನ್ನ ಮನಮೋಹಕ ಕಣ್ಣೋಟವನ್ನು, ವೃಂದಾವನದ ಕಾಡಿನಲ್ಲಿ ನೀನು ನಮ್ಮೊಡನೆ ನಡೆದುದನ್ನು ಮತ್ತು ನಿನ್ನ ಮಂಗಳಕರ ಆಲೋಚನೆಗಳನ್ನು ಸ್ಮರಿಸಿಕೊಂಡ ಮಾತ್ರದಿಂದಲೇ ನಮಗೆ ಎಷ್ಟು ಯಾತನೆಯಾಗುತ್ತದೆ ಎನ್ನುವುದನ್ನು ಊಹಿಸು. ನಮ್ಮೊಡನೆ ನೀನು ಏಕಾಂತದಲ್ಲಿ ಆಡಿದ ಮಾತುಗಳಿಂದ ನಮ್ಮ ಹೃದಯಗಳು ಹಿಗ್ಗಿದವು. ಈಗ ನಿನ್ನ ನಡತೆಯನ್ನು ಸ್ಮರಿಸಿಕೊಂಡು ನಾವೆಲ್ಲ ವಿಷಾದ ಪಡುತ್ತೇವೆ. ದಯವಿಟ್ಟು ನಮ್ಮನ್ನು ಉಳಿಸು. ಹಸುಗಳನ್ನು ಮೇಯಿಸಲು ನೀನು ವೃಂದಾವನದಿಂದ ಹೊರಕ್ಕೆ ಕಾಡಿಗೆ ಹೋದಾಗ ನಮಗೆಲ್ಲ ಎಷ್ಟು ದುಃಖವಾಗುತ್ತದೆ ಎನ್ನುವುದು ನಿನಗೆ ತಿಳಿದಿದೆ. ಕಾಡಿನಲ್ಲಿ ಒಣಹುಲ್ಲು ಮತ್ತು ಪುಟ್ಟ ಗಲ್ಲುಗಳು ನಿನ್ನ ಮೃದುವಾದ ಚರ್ಣಕಮಲಗಳನ್ನು ಚುಚ್ಚುತ್ತವೆ ಎಂದು ಯೋಚಿಸಿಯೇ ನಮಗೆ ಎಷ್ಟು ನೋವಾಗುತ್ತದೆ ಎಂದು ನಿನಗೆ ತಿಳಿದಿದೆ. ನಿನ್ನಲ್ಲಿ ನಮಗೆ ಎಷ್ಟು ಮೋಹವೆಂದರೆ ನಾವು ಸದಾ ನಿನ್ನ ಚರಣಕಮಲಗಳನ್ನೇ ಧ್ಯಾನಿಸುತ್ತಿರುತ್ತೇವೆ. ಕೃಷ್ಣ, ಹಸುಗಳನ್ನು ಮೇಯಿಸಿಕೊಂಡು ನೀನು ಹಿಂದಿರುಗಿದಾಗ ಸುಂದರವಾದ ಗುಂಗುರು ಕೂದಲು ಮತ್ತು ಗೋಧೂಳಿಯು ಮುಚ್ಚಿರುವ ನಿನ್ನ ಮುಖವನ್ನು ನೋಡುತ್ತೇವೆ. ಮೆಲುನಗೆಯ ನಿನ್ನ ಮುಖವನ್ನು ನೋಡುತ್ತೇವೆ. ನಿನ್ನೊಡನೆ ಸುಖಿಸಬೇಕೆಂಬ ನಮ್ಮ ಆಸೆಯು ಹೆಚ್ಚುತ್ತದೆ. ನೀನೇ ಪರಮಪ್ರಿಯನು. ನೀನು ಶರಣಾಗತರಾದ ಆತ್ಮಗಳಿಗೆ ಆಶ್ರಯವನ್ನು ಕೊಡುತ್ತೀಯೇ. ಎಲ್ಲರ ಆಸೆಗಳನ್ನು ಈಡೇರಿಸಿಕೊಡುತ್ತೀಯೇ. ವಿಶ್ವದ ಸೃಷ್ಟಿಕರ್ತನಾದ ಬ್ರಹ್ಮನೂ ಸಹ ನಿನ್ನ ಚರಣ ಕಮಲಗಳನ್ನು ಪೂಜಿಸುತ್ತಾನೆ. ಯಾರು ನಿನ್ನ ಚರಣಕಮಲಗಳನ್ನು ಪೂಜಿಸುತ್ತಾರೋ ಅವರಿಗೆ ನಿಸ್ಸಂದೇಹವಾಗಿ ಯಾವಾಗಲೂ ವರಗಳನ್ನು ಕೊಡುತ್ತೀಯೇ. ಆದುದರಿಂದ ನಮ್ಮ ವಿಷಯದಲ್ಲಿ ಸಂತೋಷಪಡು. ನಿನ್ನ ಚರಣ ಕಮಲಗಳನ್ನು ನಮ್ಮ ಎದೆಯ ಮೇಲಿಡು ಮತ್ತು ಹಾಗೆಯೇ ನಮ್ಮ ಈಗಿನ ಯಾತನೆಯನ್ನು ನಿವಾರಿಸು. ಪ್ರೀತಿಯ ಕೃಷ್ಣ, ನೀನು ನಿನ್ನ ಕೊಳಲನ್ನು ಚುಂಬಿಸುತ್ತೀಯೇ. ನಾವು ಅದೇ ಚುಂಬನವನ್ನು ಬೇಡುತ್ತೇವೆ. ನಿನ್ನ ಕೊಳಲಿನ ನಾದಕ್ಕೆ ಇಡೀ ಜಗತ್ತು ಮತ್ತು ನಮ್ಮ ಹೃದಯಗಳು ಮೋಹಗೊಳ್ಳುತ್ತವೆ. ಆದುದರಿಂದ ದಯವಿಟ್ಟು ಹಿಂದಿರುಗಿ ಬಾ. ಅಮೃತವಿರುವ ನಿನ್ನ ಬಾಯಿಂದ ನಮ್ಮನ್ನು ಚುಂಬಿಸು. ಕಡೆಗೆ ಕೃಷ್ಣನು ಮತ್ತೆ ಕಾಣಿಸಿಕೊಂಡು ಗೋಪಿಯರ ಜೊತೆ ಸೇರಿದಾಗ ಎಲ್ಲ ಬಗೆಯ ಸಿರಿಗಳಿರುವ ವ್ಯಕ್ತಿಗೆ ಯೋಗ್ಯವಾದಂತೆ ಅವನು ಅತ್ಯಂತ ಸುಂದರನಾಗಿ ಕಂಡನು. ಬ್ರಹ್ಮ ಸಂಹಿತೆಯಲ್ಲಿ ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಹಿ ಎಂದು ಹೇಳಿದೆ. ಕೃಷ್ಣನೊಬ್ಬನೇ ಸುಂದರನಲ್ಲ, ಅವನ ಶಕ್ತಿಯು, ಅದರಲ್ಲಿಯೂ ರಾಧಾರಾಣಿಯು ಪ್ರತಿನಿಧಿಸುವ ಆಹ್ಲಾದಿನಿ ಶಕ್ತಿಯು ವಿಸ್ತಾರವಾದಾಗ ಅವನು ಭವ್ಯವಾಗಿ ಕಾಣುತ್ತಾನೆ. ಶಕ್ತಿಯಿಲ್ಲದ ಪರಿಪೂರ್ಣ ಸತ್ಯದ ಪರಿಪೂರ್ಣತೆಯನ್ನು ಕುರಿತು ಮಾಯಾವಾದದ ಕಲ್ಪನೆಯು ಸಾಕಷ್ಟು ತಿಳುವಳಿಕೆ ಇಲ್ಲದರಿಂದ ಮೂಡಿರುವುದು. ವಾಸ್ತವವಾಗಿ ಅವನು ವಿವಿಧ ಶಕ್ತಿಯ ಪ್ರದರ್ಶನದ ಆಚೆ ಪರಿಪೂರ್ಣ ಸತ್ಯವು ಪೂರ್ಣವಲ್ಲ. ಆನಂದ ಚಿನ್ಮಯರಸ ಎಂದರೆ ಅವನ ದೇಹವು ನಿತ್ಯಾನಂದವನ್ನು, ನಿತ್ಯ ಜ್ಞಾನವನ್ನು ಹೊಂದಿರುವ ಅಲೌಕಿಕ ರೂಪ ಎಂದರ್ಥ. ವಿಧ ವಿಧವಾದ ಶಕ್ತಿಗಳು ಸದಾ ಕೃಷ್ಣನನ್ನು ಸುತ್ತುವರೆದಿರುತ್ತವೆ, ಆದುದರಿಂದ ಅವನು ಪರಿಪೂರ್ಣನು ಮತ್ತು ಸುಂದರನು. ಕೃಷ್ಣನನ್ನು ಸದಾ ಸಹಸ್ರಾರು ಭಾಗ್ಯದೇವತೆಯರು ಸುತ್ತುವರೆದಿರುತ್ತಾರೆ ಎಂದು ಬ್ರಹ್ಮ ಸಂಹಿತೆಯಿಂದ ಮತ್ತು ಸ್ಕಂದ ಪುರಾಣದಿಂದ ನಮಗೆ ತಿಳಿದು ಬರುತ್ತದೆ. ಗೋಪಿಯರೆಲ್ಲ ಭಾಗ್ಯದೇವತೆಯರೇ. ಯಮುನಾ ತೀರದಲ್ಲಿ ಕೃಷ್ಣನು ಅವರ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು. ಸಹಸ್ರಾರು ಗೋಪಿಯರಲ್ಲಿ 16,000 ಮಂದಿ ಮುಖ್ಯರು. ಈ 16,000 ಗೋಪಿಯರಲ್ಲಿ 108 ಮಂದಿ ಗೋಪಿಯರು ವಿಶೇಷವಾಗಿ ಮುಖ್ಯರು, ಮತ್ತು 108 ಗೋಪಿಯರಲ್ಲಿ 8 ಗೋಪಿಯರು ಬಹು ಮುಖ್ಯರು. ಈ 8 ಗೋಪಿಯರಲ್ಲಿ ರಾಧಾರಾಣಿ ಮತ್ತು ಚಂದ್ರಾವಳಿ ಅತಿ ಮುಖ್ಯರು, ಮತ್ತು ಇವರಿಬ್ಬರಲ್ಲಿ ರಾಧಾರಾಣಿಯೇ ಮುಖ್ಯಳು ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಯಮುನಾ ನದಿಯ ತೀರದಲ್ಲಿದ್ದ ಕಾಡನ್ನು ಕೃಷ್ಣನು ಪ್ರವೇಶಿಸಿದಾಗ ಬೆಳದಿಂಗಳು ಕತ್ತಲೆಯನ್ನು ಚದುರಿಸಿತು. ಋತುಗಳಿಗೆ ಅನುಗುಣವಾಗಿ ಕುಂದ ಮತ್ತು ಕದಂಬ ಹೂಗಳು ಅರಳುತ್ತಿದ್ದವು. ತಂಗಾಳಿಯು ಅವುಗಳ ಕಂಪನ್ನು ಕೊಂಡೊಯ್ಯುತ್ತಿತ್ತು. ಈ ಕಂಪು ಜೇನು ಎಂದು ಭಾವಿಸಿ ದುಂಬಿಗಳು ತಂಗಾಳಿಯಲ್ಲಿ ಹಾರಾಡುತ್ತಿದ್ದವು. ಮರಳನ್ನು ಸಮತಟ್ಟು ಮಾಡಿ ಅದರ ಮೇಲೆ ಬಟ್ಟೆಯನ್ನು ಹಾಸಿ ಗೋಪಿಯರು ಕೃಷ್ಣನಿಗೆ ಒಂದು ಪೀಠವನ್ನು ಮಾಡಿದರು. ಅಲ್ಲಿ ಸೇರಿದ್ದ ಗೋಪಿಯರೆಲ್ಲ ಬಹುಮಟ್ಟಿಗೆ ವೇದಗಳನ್ನು ಅನುಸರಿಸುವವರು. ಹಿಂದಿನ ಜನ್ಮದಲ್ಲಿ ಶ್ರೀರಾಮಚಂದ್ರನ ಅವತಾರದ ಕಾಲದಲ್ಲಿ ಅವರು ವೈದಿಕ ವಿದ್ವಾಂಸರಾಗಿದ್ದರು. ದಾಂಪತ್ಯ ಪ್ರೇಮದಲ್ಲಿ ಶ್ರೀರಾಮಚಂದ್ರನ ಸಹವಾಸವನ್ನು ಅವರು ಬಯಸಿದರು. ಅವರು ಕೃಷ್ಣಾವತಾರದ ಕಾಲದಲ್ಲಿ ಇರುವವರು ಮತ್ತು ಅವನು ಅವರ ಬಯಕೆಗಳನ್ನು ಸಲ್ಲಿಸುವನು ಎಂದು ಶ್ರೀರಾಮಚಂದ್ರನು ಅವರಿಗೆ ವರವನ್ನು ಕೊಟ್ಟನು. ಕೃಷ್ಣಾವತಾರದ ಕಾಲದಲ್ಲಿ ಈ ವೇದ ವಿದ್ವಾಂಸರು ವೃಂದಾವನದಲ್ಲಿ ಗೋಪಿಯರಾಗಿ ಜನಿಸಿದರು. ಗೋಪಿ ತರುಣಿಯರಾಗಿ ಕೃಷ್ಣನ ಸಹವಾಸದಿಂದ ಅವರು ಹಿಂದಿನ ಜನ್ಮದ ಬಯಕೆಯನ್ನು ಪೂರೈಸಿಕೊಂಡರು. ಅವರ ಪರಿಪೂರ್ಣ ಬಯಕೆಯು ಪರಮ ಗುರಿಯನ್ನು ಮುಟ್ಟಿದಂತಾಯಿತು. ಅವರಿಗೆ ಎಷ್ಟು ಹರ್ಷವಾಯಿತೆಂದರೆ ಅವರಿಗೆ ಬೇರೆ ಯಾವ ಅಪೇಕ್ಷೆಯೂ ಇರಲಿಲ್ಲ. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನ ಸಾನ್ನಿಧ್ಯವನ್ನು ಸಾಧಿಸಿಕೊಂಡಾಗ ಆ ವ್ಯಕ್ತಿಯಲ್ಲಿ ಯಾವುದೇ ಅಪೇಕ್ಷೆಯ ಲೇಷವೂ ಇರುವುದಿಲ್ಲ. ಕೃಷ್ಣನು ಗೋಪಿಯರ ಸಮೂಹದಲ್ಲಿದ್ದ ಸಂದರ್ಭದಲ್ಲಿ ಆ ಸ್ತ್ರೀಯರು ತಮ್ಮೆಲ್ಲ ದುಃಖವನ್ನು ಕಳೆದುಕೊಂಡರು. ಅಷ್ಟೇ ಅಲ್ಲ, ಕೃಷ್ಣನನ್ನು ಅಗಲಿದ್ದುದರ ಕಾರಣ ಉಂಟಾಗಿದ್ದ ಖಿನ್ನ ಭಾವವು ಅವರನ್ನು ಬಿಟ್ಟು ಹೋಯಿತು. ಸಾಧಿಸಬೇಕಾದ್ದು ಇನ್ನೇನೂ ಉಳಿದಿಲ್ಲವೆಂಬ ಭಾವವು ಅವರಲ್ಲಿ ಮೂಡಿತು. ಕೃಷ್ಣನ ಸಹವಾಸದಲ್ಲಿ ಸಂಪೂರ್ಣವಾಗಿ ತೃಪ್ತರಾಗಿ ಅವರು ಭೂಮಿಯ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಸಿದರು. ಈ ಉಡುಪುಗಳನ್ನು ಸೊಗಸಾದ ಬಟ್ಟೆಯಿಂದ ಮಾಡಿತ್ತು, ಮತ್ತು ಅವರ ಎದೆಗಳನ್ನು ಅಲಂಕರಿಸಿದ್ದ ಕುಂಕುಮವು ಈ ಬಟ್ಟೆಗಳಿಗೆ ತಗುಲಿತ್ತು. ಬಹು ಎಚ್ಚರಿಕೆಯಿಂದ ಅವರು ಕೃಷ್ಣನು ಕುಳಿತುಕೊಳ್ಳಲು ಒಂದು ಸ್ಥಳವನ್ನು ಸಿದ್ಧ ಮಾಡಿದರು. ಕೃಷ್ಣನು ಅವರ ಜೀವ, ಆತ್ಮ ಎಲ್ಲವೂ ಆಗಿದ್ದ. ಹಾಗಾಗಿ ಅವರು ಅವನಿಗಾಗಿ ಸುಖಾಸನವೊಂದನ್ನು ಸಿದ್ಧಪಡಿಸಿದರು. ಗೋಪಿಯರ ಮಧ್ಯೆ ಕುಳಿತ ಕೃಷ್ಣನು ಇನ್ನೂ ಸುಂದರನಾಗಿ ಕಂಡನು. ಬ್ರಹ್ಮ, ಶಿವ ಮತ್ತು ಶೇಷರಂತಹ ಮಹಾಯೋಗಿಗಳು ತಮ್ಮ ಹೃದಯದಲ್ಲಿರುವ ಕೃಷ್ಣನಲ್ಲಿಯೇ ಮನಸ್ಸನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾರೆ. ಆದರೆ ಇಲ್ಲಿ ತಮ್ಮ ಮುಂದೆ ತಮ್ಮ ಬಟ್ಟೆಯ ಮೇಲೆ ಕುಳಿತಿದ್ದ ಕೃಷ್ಣನನ್ನೇ ಗೋಪಿಯರು ಕಣ್ಣಾರೆ ಕಂಡರು. ಗೋಪಿಯರ ಜೊತೆಯಲ್ಲಿ ಕೃಷ್ಣನು ಬಹು ಚಲುವನಾಗಿ ಕಂಡನು. ಅವರು 3 ಲೋಕಗಳಲ್ಲಿ ಅತ್ಯಂತ ಸುಂದರಿಯರಾದ ತರುಣಿಯರು. ಅವರು ಒಟ್ಟಾಗಿ ಕೃಷ್ಣನ ಸುತ್ತ ಕುಳಿತಿದ್ದರು. ಕೃಷ್ಣನು ಇಷ್ಟು ಮಂದಿ ಗೋಪಿಯರ ಪಕ್ಕದಲ್ಲಿ ಒಬ್ಬನೇ ಕುಳಿತಿದ್ದು ಹೇಗೆ ಎಂದು ಪ್ರಶ್ನೆ ಮಾಡಬಹುದು. ಈ ಶ್ಲೋಕದಲ್ಲಿ ಒಂದು ಅರ್ಥವತ್ತಾದ ಶಬ್ದವಿದೆ, ಈಶ್ವರ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಈಶ್ವರ ಸರ್ವಭೂತಾನಾಂ. ಈಶ್ವರ ಎಂದರೆ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ಪರಮಪ್ರಭು. ಗೋಪಿಯರೊಡನೆ ಸೇರಿದ ಈ ಸಂದರ್ಭದಲ್ಲಿ ಕೃಷ್ಣನು ಪರಮಾತ್ಮನಾಗಿ ವಿಸ್ತರಣೆಯ ಶಕ್ತಿಯನ್ನು ತೋರಿದನು. ಇತರರ ಕಣ್ಣಿಗೆ ಕಾಣದಂತೆ ಕೃಷ್ಣನು ಪ್ರತಿಯೊಬ್ಬ ಗೋಪಿಯ ಪಕ್ಕದಲ್ಲಿ ಕುಳಿತಿದ್ದನು. ಗೋಪಿಯರಲ್ಲಿ ಕೃಷ್ಣನ ಕರುಣೆ ಎಷ್ಟೆಂದರೆ ಯೋಗ ಧ್ಯಾನದಿಂದ ಅರ್ಥ ಮಾಡಿಕೊಳ್ಳುವಂತೆ ಅವರ ಹೃದಯಗಳಲ್ಲಿ ನೆಲೆಸಿರುವ ಬದಲು ಅವನು ಅವರ ಪಕ್ಕದಲ್ಲಿ ಕುಳಿತಿದ್ದನು. ಅವರ ಬದಿಯಲ್ಲಿ ಕುಳಿತುಕೊಂಡದ್ದರಿಂದ ಇಡೀ ಸೃಷ್ಟಿಯಲ್ಲಿ ಆರಿಸಿ ತೆಗೆದ ಸುಂದರಿಯರಾದ ಗೋಪಿಯರಿಗೆ ವಿಶೇಷ ಒಲವನ್ನು ತೋರಿಸಿದನು. ತಾವು ಬಹುವಾಗಿ ಪ್ರೇಮಿಸುತ್ತಿದ್ದ ಪ್ರಭುವನ್ನು ಪಡೆದುಕೊಂಡ ಗೋಪಿಯರು ತಮ್ಮ ಉಬ್ಬುಗಳನ್ನು ಆಡಿಸಿ ನಗುತ್ತಾ ತಮ್ಮ ಕೋಪವನ್ನು ಅಡವಿಟ್ಟುಕೊಂಡು ಅವನನ್ನು ಸಂತೋಷಪಡಿಸಲು ಪ್ರಾರಂಭಿಸಿದರು. ಕೆಲವರು ಅವನ ಚರಣ ಕಮಲಗಳನ್ನು ತೊಡೆಯ ಮೇಲಿಟ್ಟುಕೊಂಡು ನೀಯುವುದಕ್ಕೆ ಪ್ರಾರಂಭಿಸಿದರು. ನಗುತ್ತಲೇ ತಾವು ಅದುಮಿಟ್ಟ ಕೋಪವನ್ನು ಗೋಪ್ಯವಾಗಿ ತೋರಿಸಿಕೊಂಡರು. ಅವರು ಹೀಗೆ ಹೇಳಿದರು, ಪ್ರಿಯ ಕೃಷ್ಣ, ನಾವು ವೃಂದಾವನದ ಸಾಮಾನ್ಯ ಸ್ತ್ರೀಯರು. ನಮಗೆ ವೇದಗಳ ಜ್ಞಾನವಿಲ್ಲ, ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದಿಲ್ಲ. ಆದುದರಿಂದ ನಾವು ನಿನಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ. ನೀನು ದೊಡ್ಡ ವಿದ್ವಾಂಸನಾದುದರಿಂದ ಸರಿಯಾಗಿ ಉತ್ತರ ಕೊಡಬಲ್ಲೆ. ಪ್ರಣಯಿಗಳ ನಡುವಿನ ನಡತೆಯಲ್ಲಿ ಮೂರು ವರ್ಗಗಳ ಪುರುಷರಿದ್ದಾರೆ ಎಂದು ನಾವು ಕಂಡಿದ್ದೇವೆ. ಮೊದಲನೆಯ ವರ್ಗದವರು ಸ್ವೀಕರಿಸುತ್ತಾರೆ ಅಷ್ಟೇ. ಇನ್ನೊಂದು ವರ್ಗದವರು ಪ್ರಣಯಿಯು ಹಠಮಾರಿಯಾದರೂ ಅನುಕೂಲಕರವಾಗಿ ಪ್ರತಿಕ್ರಿಯೆ ತೋರುತ್ತಾರೆ. ಮೂರನೆಯ ವರ್ಗದವರು ಪ್ರಣಯದ ವ್ಯವಹಾರಗಳಲ್ಲಿ ಹಠಮಾರಿಗಳೂ ಅಲ್ಲ, ಅನುಕೂಲಕರವಾಗಿ ಪ್ರತಿಕ್ರಿಯಿಸುವುದೂ ಇಲ್ಲ. ಈ ಮೂರು ವರ್ಗಗಳಲ್ಲಿ ನೀನು ಯಾರು ಉತ್ತಮ ಅಥವಾ ಪ್ರಾಮಾಣಿಕ ಎಂದು ಹೇಳುತ್ತೀ? ಉತ್ತರವಾಗಿ ಕೃಷ್ಣನು, ಪ್ರೀತಿಯ ಸ್ನೇಹಿತರೆ, ಪ್ರೇಮದ ವ್ಯವಹಾರಗಳಲ್ಲಿ ವಿನಿಮಯವಷ್ಟನ್ನೇ ಮಾಡಿಕೊಳ್ಳುವವರು ವರ್ತಕರಂತೆ. ಅವರು ಪ್ರೇಮದ ವ್ಯವಹಾರಗಳಲ್ಲಿ ಪ್ರಣಯಿ ಅಥವಾ ಪ್ರೇಯಸಿಯಿಂದ ತಾವು ಕೊಟ್ಟಷ್ಟನ್ನು ಪಡೆದುಕೊಳ್ಳುತ್ತಾರೆ. ಇದು ಒಂದು ವ್ಯವಹಾರವಷ್ಟೇ, ಅದು ಸ್ವಹಿತ ಅಥವಾ ಸ್ವಾರ್ಥ. ಇನ್ನೊಬ್ಬರು ಹಠಮಾರಿಯಾಗಿದ್ದರೂ ಅವರನ್ನು ಪ್ರೀತಿಸುವವರು ಇನ್ನೂ ಉತ್ತಮರು. ಪ್ರಣಯ ವ್ಯವಹಾರಗಳ ಸೊಂಕೇ ಇಲ್ಲದವರು ವ್ಯಾಪಾರಿಗಳಿಗಿಂತ ಉತ್ತಮರು. ಮಕ್ಕಳು ತಮ್ಮನ್ನು ಅಲಕ್ಷ್ಯ ಮಾಡಿದರೂ ಅವರನ್ನು ಪ್ರೀತಿಸುವ ತಂದೆ ತಾಯಿಯರಲ್ಲಿ ಪ್ರಾಮಾಣಿಕವಾದ ಪ್ರೀತಿಯನ್ನು ಕಾಣಬಹುದು. ಮೂರನೆಯ ವರ್ಗದವರು ಪ್ರತಿಕ್ರಿಯೆ ತೋರುವುದೂ ಇಲ್ಲ, ಅಲಕ್ಷ್ಯ ಮಾಡುವುದೂ ಇಲ್ಲ. ಅವರನ್ನು ಇನ್ನೂ ಎರಡು ವರ್ಗಗಳಾಗಿ ವಿಭಾಗಿಸಬಹುದು. ಒಂದು ವರ್ಗದವರು ಆತ್ಮತೃಪ್ತರು, ಅವರಿಗೆ ಯಾರ ಪ್ರೀತಿಯೂ ಬೇಡ. ಅವರನ್ನು ಆತ್ಮಾರಾಮರೆಂದು ಕರೆಯುತ್ತಾರೆ. ಹೀಗೆಂದರೆ ಅವರು ದೇವೋತ್ತಮ ಪರಮ ಪುರುಷನ ಯೋಚನೆಯಲ್ಲಿಯೇ ಮೈಮರೆಯುತ್ತಾರೆ. ಆದುದರಿಂದ ಇತರರು ತಮ್ಮನ್ನು ಪ್ರೀತಿಸುತ್ತಾರೆಯೇ ಇಲ್ಲವೇ ಎನ್ನುವುದನ್ನು ಲಕ್ಷ್ಯ ಮಾಡುವುದಿಲ್ಲ. ಆದರೆ ಇನ್ನೊಂದು ವರ್ಗದವರು ಕೃತಜ್ಞರು, ಅವರನ್ನು ನಿರ್ದಯರು ಎಂದು ಕರೆಯುತ್ತಾರೆ. ಈ ಗುಂಪಿನವರು ತಮಗಿಂತ ಉತ್ತಮರಾದವರ ವಿರುದ್ಧ ಬಂಡಾಯವೇಳುತ್ತಾರೆ. ಉದಾಹರಣೆಗೆ, ತನ್ನನ್ನು ಪ್ರೀತಿಸುವ ತಂದೆ ತಾಯಂದಿರಿಂದ ಎಲ್ಲವನ್ನೂ ಪಡೆದುಕೊಳ್ಳುವ ಮಗನು ನಿರ್ದಯಿಯಾಗಿರಬಹುದು, ತಾನು ಅವರನ್ನು ಪ್ರೀತಿಸದೇ ಇರಬಹುದು. ಈ ವರ್ಗಕ್ಕೆ ಸೇರಿದವರನ್ನು ಸಾಮಾನ್ಯವಾಗಿ ಗುರುದಹುವರು ಎಂದು ಕರೆಯುತ್ತಾರೆ. ಹೀಗೆಂದರೆ ಅವರು ತಂದೆ ತಾಯಿಯರಿಂದ ಅಥವಾ ಗುರುವಿನಿಂದ ಪಡೆದುಕೊಳ್ಳುತ್ತಾರೆ, ಆದರೂ ಅವರನ್ನು ಅಲಕ್ಷ್ಯ ಮಾಡುತ್ತಾರೆ. ಕೃಷ್ಣನು ಗೋಪಿಯರ ಪ್ರಶ್ನೆಗಳಿಗೆ ಕೊಟ್ಟ ಉತ್ತರದಲ್ಲಿ ಗೋಪಿಯರ ಕೊಡುಗೆಗಳನ್ನು ಸರಿಯಾದ ರೀತಿಯಲ್ಲಿ ಕೃಷ್ಣನು ಸ್ವೀಕರಿಸಲಿಲ್ಲ ಎಂಬ ಅಂತರಾರ್ಥವಿದ್ದ ಪ್ರಶ್ನೆಗಳಿಗೂ ಪರೋಕ್ಷವಾಗಿ ಉತ್ತರ ಕೊಟ್ಟನು. ತನ್ನ ಉತ್ತರದಲ್ಲಿ ದೇವೋತ್ತಮ ಪರಮಪುರುಷನಾದ ತಾನು ಆತ್ಮಾರಾಮನು ಎಂದು ಹೇಳಿದ. ಅವನಿಗೆ ಯಾರ ಪ್ರೀತಿಯೂ ಬೇಕಿಲ್ಲ, ಆದರೂ ಅವನು ಕೃತಜ್ಞನಲ್ಲ. ಕೃಷ್ಣನು ಹೀಗೆ ಮುಂದುವರಿಸಿದನು, ಪ್ರೀತಿಯ ಸ್ನೇಹಿತರೆ, ನನ್ನ ಮಾತುಗಳು ಮತ್ತು ಕಾರ್ಯಗಳಿಂದ ನಿಮಗೆ ಅಸಮಾಧಾನವಾಗಬಹುದು. ಆದರೆ ಕೆಲವೊಮ್ಮೆ ಭಕ್ತರು ನನ್ನ ವಿಷಯದಲ್ಲಿ ನಡೆದುಕೊಂಡದ್ದಕ್ಕೆ ನಾನು ಪ್ರತಿಕ್ರಿಯೆ ತೋರುವುದಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು. ನನ್ನ ಭಕ್ತರಿಗೆ ನನ್ನಲ್ಲಿ ಬಹುವಾಗಿ ಪ್ರೀತಿ ಎಂದು ಕಾಣುತ್ತದೆ, ಆದರೆ ಕೆಲವೊಮ್ಮೆ ನಾನು ಅವರಿಗೆ ಪ್ರೀತಿಯನ್ನು ಕೊಡುವುದಿಲ್ಲ. ಇದಕ್ಕೆ ಕಾರಣ ಅವರು ನನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಬೇಕು ಎನ್ನುವುದೇ. ಅವರು ಸುಲಭವಾಗಿ ನನ್ನ ಬಳಿಗೆ ಬರುವಂತಾದರೆ ಕೃಷ್ಣನು ಸುಲಭವಾಗಿ ದೊರೆಯುತ್ತಾನೆ ಎಂದು ಅವರು ಯೋಚಿಸಬಹುದು. ಒಬ್ಬ ವ್ಯಕ್ತಿಯು ಸ್ವಲ್ಪ ಕಾಲ ಹಣವಿಲ್ಲದಿದ್ದು ಅನಂತರ ಒಂದಿಷ್ಟು ಆಸ್ತಿಯನ್ನು ಮಾಡಿಕೊಂಡು ಮತ್ತೆ ಅದನ್ನು ಕಳೆದುಕೊಂಡರೆ ಅಂತಹವನು ದಿನದಲ್ಲಿ 24 ಗಂಟೆ ಕಾಲವು ಕಳೆದುಕೊಂಡ ಸ್ವತ್ತನ್ನೇ ಕುರಿತು ಯೋಚನೆ ಮಾಡುತ್ತಿರುತ್ತಾನೆ. ಹಾಗೆಯೇ ನನ್ನ ಭಕ್ತರಿಗೆ ನನ್ನಲ್ಲಿರುವ ಪ್ರೀತಿಯನ್ನು ಹೆಚ್ಚಿಸಲು ನಾನು ಅವರಿಂದ ದೂರವಾದಂತೆ ನಡೆದುಕೊಳ್ಳುತ್ತೇನೆ. ನನ್ನನ್ನು ಮರೆಯುವ ಬದಲು ಅವರಿಗೆ ನನ್ನಲ್ಲಿರುವ ಪ್ರೀತಿಯು ಇನ್ನೂ ಹೆಚ್ಚಾಗುತ್ತದೆ. ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮನ್ನು ಸಾಮಾನ್ಯ ಭಕ್ತರಂತೆ ನಡೆಸಿಕೊಳ್ಳುತ್ತಿದ್ದೇನೆ ಎಂದು ಒಂದು ಕ್ಷಣವೂ ಯೋಚಿಸಬೇಡಿ. ನೀವು ಎಂತಹವರು ಎನ್ನುವುದು ನನಗೆ ಗೊತ್ತು. ನೀವು ಎಲ್ಲ ಬಗೆಯ ಸಾಮಾಜಿಕ ಮತ್ತು ಧಾರ್ಮಿಕ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟಿದ್ದೀರಿ. ನಿಮ್ಮ ತಂದೆ ತಾಯಿಯರೊಂದಿಗೆ ಸಂಬಂಧವನ್ನು ಬಿಟ್ಟಿದ್ದೀರಿ. ಸಾಮಾಜಿಕ ರೂಢಿ ಮತ್ತು ಧಾರ್ಮಿಕ ಕರ್ತವ್ಯಗಳನ್ನು ಲಕ್ಷ್ಯ ಮಾಡದೆ ನೀವು ನನ್ನ ಬಳಿಗೆ ಬಂದಿದ್ದೀರಿ, ನನ್ನನ್ನು ಪ್ರೀತಿಸುತ್ತೀರಿ. ನಾನು ನಿಮಗೆ ಎಷ್ಟು ಕೃತಜ್ಞನಾಗಿದ್ದೇನೆ ಎಂದರೆ, ನಿಮ್ಮನ್ನು ಸಾಮಾನ್ಯ ಭಕ್ತರಂತೆ ನಡೆಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ನಾನು ನಿಮ್ಮಿಂದ ದೂರವಾಗಿದ್ದೆ ಎಂದು ಭಾವಿಸಬೇಡಿ. ನಾನು ನಿಮ್ಮ ಬಳಿಯೇ ಇದ್ದೆ. ನಾನು ನಿಮ್ಮ ಬಳಿ ಇಲ್ಲದಿದ್ದಾಗ ನೀವು ನನಗಾಗಿ ಎಷ್ಟು ಕಾತರಿಸುತ್ತೀರಿ ಎಂದು ನೋಡುತ್ತಿದ್ದೆ ಅಷ್ಟೆ. ಆದುದರಿಂದ ನನ್ನಲ್ಲಿ ತಪ್ಪನ್ನು ಎಣಿಸಬೇಡಿ. ನಾನು ನಿಮಗೆ ತುಂಬಾ ಪ್ರೀತಿಪಾತ್ರನೆಂದು ನೀವು ಭಾವಿಸುವುದರಿಂದ ನಾನು ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸಿ. ಸ್ವರ್ಗಲೋಕದಲ್ಲಿರುವ ದೇವತೆಗಳ ಆಯುಸ್ಸಿನ ಕಾಲದಲ್ಲಿಯೂ ನೀವು ನನ್ನಲ್ಲಿಟ್ಟಿರುವ ಪ್ರೀತಿಗೆ ಬದಲಾಗಿ ಏನನ್ನೂ ಕೊಡಲಾರೆ. ನಿಮ್ಮ ಪ್ರೇಮಕ್ಕಾಗಿ ಪ್ರತಿಫಲ ಕೊಡುವುದು ಅಥವಾ ಕೃತಜ್ಞತೆಯನ್ನು ತೋರುವುದು ಸಾಧ್ಯವಿಲ್ಲ. ಸಂಸಾರದ ಸಂಬಂಧಗಳಿಂದ ಬರುವ ಅತ್ಯಂತ ಹೆಚ್ಚಿನ ಕಷ್ಟಗಳನ್ನು ನಿವಾರಿಸಿಕೊಂಡು ನೀವು ನನ್ನಲ್ಲಿ ಆದರ್ಶವಾದ ಪ್ರೇಮವನ್ನು ತೋರಿದ್ದೀರಿ. ದಯವಿಟ್ಟು ನಿಮ್ಮ ಅತ್ಯಾದರ್ಶದ ಸ್ವಭಾವದಲ್ಲಿಯೇ ತೃಪ್ತಿಪಟ್ಟುಕೊಳ್ಳಿ. ಏಕೆಂದರೆ ನಿಮ್ಮ ಸಾಲವನ್ನು ನಾನು ಹಿಂದಿರುಗಿಸಲಾರೆ. ವೃಂದಾವನದ ಭಕ್ತರು ತೋರಿಸಿದ ಆದರ್ಶ ಸ್ವಭಾವದ ಭಕ್ತಿಪೂರ್ವಕ ಸೇವೆಯು ಅತ್ಯಂತ ಪರಿಶುದ್ಧ ಭಕ್ತಿಯ ರೂಪ. ಭಕ್ತಿಪೂರ್ವಕ ಸೇವೆಯು ಅಹೈತುಕವಾಗಿರಬೇಕು ಮತ್ತು ಅಪ್ರತಿಹತವಾಗಿರಬೇಕು ಎಂದು ಶಾಸ್ತ್ರದಲ್ಲಿ ಹೇಳಿದೆ. ಹೀಗೆಂದರೆ ಕೃಷ್ಣನಿಗೆ ಮಾಡುವ ಭಕ್ತಿಪೂರ್ವಕ ಸೇವೆಯನ್ನು ರಾಜಕೀಯ ಅಥವಾ ಧಾರ್ಮಿಕ ಸಂಪ್ರದಾಯಗಳಿಂದ ತಡೆಯಲಾಗದು ಎಂದರ್ಥ. ಭಕ್ತಿಪೂರ್ವಕ ಸೇವೆಯು ಯಾವಾಗಲೂ ಅಲೌಕಿಕವಾದದ್ದು. ಗೋಪಿಯರಂತೂ ಕೃಷ್ಣನಲ್ಲಿ ಎಂತಹ ಪರಿಶುದ್ಧ ಭಕ್ತಿ ಸೇವೆಯನ್ನು ತೋರಿದರೆಂದರೆ ಕೃಷ್ಣನೇ ಅವರಿಗೆ ಋಣಿಯಾಗಿರಬೇಕಾಯಿತು. ವೃಂದಾವನದಲ್ಲಿ ಗೋಪಿಯರು ತೋರಿದ ಭಕ್ತಿಪೂರ್ವಕ ಸೇವೆಯು ದೇವೋತ್ತಮ ಪರಮ ಪುರುಷನ ಬಳಿ ಸಾರುವ ಬೇರೆಲ್ಲಾ ವಿಧಾನಗಳಿಗಿಂತಲೂ ಶ್ರೇಷ್ಠವಾದದ್ದು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಗೋಪಿಕಾಗೀತಾ ಎಂಬ 31ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.